ಜಾನಿಯ ಅವನ ಪ್ರಕಾರ ಏನೂ ಅಲ್ಲ. ಹೋಗಲಪ್ಪ ಒಳ್ಳೆ ಹೆಸರಿದೆಯಾ, ಗೋಪಿ ಜನ ಜಾರ, ನವನೀತ ಚೋರ, ಬಾಯಿ ಬದಲಾಯಿ ಶುರು ಮಾಡ್ತಾನೆ, ಬೈತಾನೆ ಬೈತಾನೆ ಬೈತಾನೆ. ಕೃಷ್ಣ ಸುಮ್ಮನೆ ಕೂತಿರ್ತಾನೆ, ಶಿಶುಪಾಲ ಸಾಕಷ್ಟು ಬೈತಾನೆ. ಅವನು ಬೈತಾ ಬೈತಾ ಇದ್ದಾಗ ಭೀಮಸೇನ ಮೇಲೆದ್ದು ಬಿಟ್ಟು ಹೊರಟನಂತೆ, ಇವನು ನಾಳೆಗೆ ಸೀಳಿ ಬಿಡುತ್ತೇನೆ ಅಂತ ಹೊರಟರು. ಈ ಶಿಶುಪಾಲ ನಾಳೆಗೆ ಸೀಳಿ ಬಿಡುತ್ತೇನೆ, ಭೀಮಸೇನ ವ್ರತ ಆಗಬಹುದು, ಯಾರು ಹರಿನಿಂದೆಯನ್ನು ಮಾಡ್ತಾರೋ ಅದು ನಾಳಿಗೆಯನ್ನು ಸೀಳಿ ಬಿಡುತ್ತೇನೆ ಅಂತ ಎದ್ದು ಜೋರ ಕಠಾರಿ ತಗೊಂಡು ಹೊರಟನಂತೆ. ಆಗ ಭೀಷ್ಮರು ಉತ್ತರ, ಭೀಮಸೇನ ಹಾಗೆಲ್ಲ ಮಾಡಬೇಡ, ಸ್ವಲ್ಪ ಇರು, ನಾನು ಈ ಕೃಷ್ಣ ಯಾಕೆ ಸುಮ್ಮನೆ ಕೂತಿದ್ದಾನೆ ಅಂತ ಹೇಳ್ತೇನೆ, ಆಗಲ್ಲ ನೀನು ಯೋಚನೆ ಮಾಡು ಅಂತ ಹೇಳಿದಾಗ ಭೀಮ ಸುಮ್ಮನೆ ನಿಂತನಂತೆ. ಭೀಷ್ಮರು ಮಾತಾಡ್ತಾ ಇದ್ದಾರಾಗ, ನೋಡು ಎಲ್ಲರೂ ಕೇಳಿ, ಕೃಷ್ಣ ಸುಮ್ಮನೆ ಕೂತಿದ್ದಾನೆ, ಶಿಶುಪಾಲ ಬೈತಾ ಇದ್ದಾನೆ, ಎಲ್ಲ ತಿಳ್ಕೊಂಡಿರಬಹುದು, ಕೃಷ್ಣ ಕೈಲಾಗದ ಕೂತಿದ್ದು ತಿಳ್ಕೊಂಡ್ಬಿಟ್ಟಿದ್ದೀರಿ, ಕೃಷ್ಣ ಹಾಗೆ ಕೂತಿಲ್ಲ, ಕೃಷ್ಣ ಲೆಕ್ಕ ಹಾಕ್ತಾ ಕೂತಿದ್ದಾನೆ ಅಂತ ಹೇಳಿದ್ದಾರೆ. ಕೃಷ್ಣ ಲೆಕ್ಕ ಹಾಕ್ತಾ ಕೂತಿದ್ದಾನೆ, ಏನ್ ಲೆಕ್ಕ ಹಾಕ್ತಾನೆ ಅಂದ್ರೆ, ಶಿಶುಪಾಲ ಹುಟ್ಟಿದ, ಶಿಶುಪಾಲ ಬೇರೆ ಯಾರೋ ಅಲ್ಲ, ಕೃಷ್ಣನಿಗೆ ಹತ್ತಿರದ ಸಂಬಂಧಿ, ಸ್ವರೂಪದಲ್ಲಿ ದ್ವಾರಪಾಲಕ, ದೇವಿಯರಲ್ಲಿ ಜಯ ಅವನು, ಇಲ್ಲಿ ಸೋದರತ್ತೆಯ ಮಗ ಕೃಷ್ಣ, ಸೋದರತ್ತೆಯ ಮಗ ಕೃಷ್ಣ ಚಿಕ್ಕವನು. ಆ ಹೊತ್ತಿ ಸರಿಯಾಗಿ ಸೋದರತ್ತೆ ಒಂದು ಮಗು ಹುಟ್ಟಿತು, ಸೀರಿ ದೇಶದ ರಾಜಕುಮಾರಿಯಾಗಿ ಮಹಾರಾಣಿಯಾಗಿ ಬಂದವಳು, ಮಗು ಹುಟ್ಟಿತು. ನೋಡ್ತಾರೆ ಉಚ್ಚಾಬಟ್ಟೆ ವಿರುದ್ಧ ವಿಚಿತ್ರ ಮಗು, ಅದು ಬಂತು, ಐದಾರು ಕೈಗಳು, ನಾಲ್ಮೂರು ಕಣ್ಣುಗಳು, ಎಲ್ಲೆಲ್ಲ ಕಣ್ಣು, ಎಲ್ಲೆಲ್ಲ ಕಾಯಿ, ಏನೇನೋ ಇದ್ದವನಿ ಪಾಪ. ವಿಕಾ ಪೇಪರ್ ಆಗಲೇ ವಿಚಿತ್ರ ಶಿಶು ಜನರ ಅಂತ ಬರುತ್ತಲ್ಲ ಸುದ್ದಿ ಬರುತ್ತೆ, ಹಾಗಾಗೇನೆ ಆತ ವಿಚಿತ್ರ ಶಿಶು ಅವರು. ರಾವಣ ಆಗಿದ್ದ ಹಾಗೆ ಇದ್ದ ತಾನು, ಆ ತಲೆ ಆ ಕೈ ಅದೇ ಆ ಸಂಸ್ಕಾರ ಉಳ್ಕೊಂಡಿತ್ತು ಅಂತ ಕಾಣುತ್ತೆ ಪಾಪ. ಹಾಗೇನೆ ಅದಕ್ಕೆ ಹಾಗೆ ಉಚ್ಚಾಬಟ್ಟೆ ಹುಟ್ಟಿದ್ದ, ನೋಡೋದಕ್ಕೆ ಅಸಹ್ಯ ಬರಾಗಿದ್ದ, ತಂದೆ ತಾಯಿಗೆ ಅಸಹ್ಯ ಬಂದೋಯ್ತು, ಏನು ಎಕ್ಸ್ಟ್ರಾ ಕಣ್ಣುಗಳು, ಎಕ್ಸ್ಟ್ರಾ ಕೈಕಾಲುಗಳು, ಏನೇನು ಸೇರ್ಕೊಂಡ್ಬಿಟ್ಟಿದೆಯಲ್ಲ, ಏನ್ ಮಾಡಬೇಕು ಅಂತ. ಬುದ್ಧಿ ಮಾತ್ರ ಎಕ್ಸ್ಟ್ರಾ ಇದ್ದೇ ಇಲ್ಲ ಅವನಿಗೆ, ಇವಳದ್ದೆಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾನೇ ಸೇರ್ಕೊಂಡಿತ್ತು ಪಾಪ. ಅವ್ರು ಯೋಚನೆ ಮಾಡಿದ್ರೆ ಬಿಸಾಕಿ ಬಿಡದೆ ವಾಸಿ, ಜರಾಸಂದ್ರೆ ಬಿಸಾಕಿದ್ರಲ್ಲ, ಇಟ್ಕೊಂಡು ಏನ್ ಮಾಡ್ಬೇಕು ಈ ಮಗುನ, ಏನು ಉಪಯೋಗ ಇಲ್ಲ ಅಂತ ಯೋಚನೆ ಮಾಡಿದಾಗ ಅಶರೀರವಾಣಿ ಆಯ್ತಂತೆ. ಭೀಷ್ಮರು ಕಥೆ ಹೇಳುತ್ತಾ ಇದ್ದಾರೆ, ಅಶರೀರವಾಣಿ ಆಯ್ತು. ಯೋಚನೆ ಮಾಡಿಬೇಡಿ, ಒಬ್ಬನ ಎತ್ತುಕೊಂಡಾಗ ಇವನ ಎಲ್ಲಾ ವಿರೂಪ ಎಲ್ಲ ಹೋಗ್ಬಿಡುತ್ತೆ, ಎಲ್ಲರಂತೆ ಅವನಿಗೆ ಸರಿಯಾದ ರೂಪ ಬರುತ್ತೆ. ಒಬ್ಬನ ಎತ್ತುಕೊಂಡಾಗ ಎಕ್ಸ್ಟ್ರಾ ಇರೋದೆಲ್ಲ ಹೋಗಿ ನಾರ್ಮಲ್ ಆಗಿಬಿಡ್ತಾನೆ, ಅಲ್ಲಿವರೆಗೂ ಕಾಯ್ಬೇಕಷ್ಟೇ, ಎತ್ಕೊಂಡ ತಕ್ಷಣ ಹೋಗುತ್ತೆ. ಭಾರಿ ಖುಷಿ ಆಯ್ತು ಅವರಿಗೆ, ಹಬ್ಬ ಅಂತ ರೆಮಿಡಿ ಇದೆ ಅಂತ ಆಯ್ತದೆ, ಯಾರೋ ಎತ್ಕೊಂಡ್ರೆ ಪರಿಹಾರವಾಗುತ್ತೆ ಅಂತ ಆಯ್ತು. ಅಶ್ರೀರವಾಣಿ ಸುಮ್ಮನಾಗಲಿಲ್ಲ, ಯಾವನು ಎತ್ಕೊಂಡಾಗ ಇವನು ಸರಿ ಹೋಗ್ತಾನೋ ಅವನಿಂದಲೇ ಅವನು ಸಾಯ್ತಾನೆ ಅಂತ ಹೇಳಿದ್ರು. ಅವನೇ ಅವನು ಕೊಂದು ಬಿಡ್ತಾನೆ ಕೂಡ, ಅಂದ್ರೆ ಉದ್ಧಾರ ಮಾಡುವವನೇ ಕೊಲ್ಲೋದು ಅವನೇ ಅಂತ ಆಯ್ತು. ಈಗ ಆಯ್ತು, ಮತ್ತೆ ಉದ್ಧಾರಕ್ಕೆ ಬದಲಾಗಲಿ, ಆಮೇಲೆ ನೋಡೋಣಂತೆ ಅಂತ ಹೇಳಿಬಿಟ್ಟು ಬಂದವರಿಗೆಲ್ಲ ಕೂಸಿನ ಕೊಲ್ಲಕ್ಕೆ ಶುರು ಮಾಡಿದ್ರು. ಆ ಕೂಸಿನ ಒಳಗೆ ಹೇಗೂ ಬರ್ತಿದ್ರು, ವಿಚಿತ್ರ ಕೂಸು ಅಂದ್ಮೇಲೆ ಕೇಳಬೇಕಾ, ಯಾವ್ದೋ ಒಂದು ಹಸು ಕೊರ ಹಾಕಿದೇನೆ ಜನ ನೋಡಕ್ಕೆ ಹೋಗ್ತಾರೆ ಪಾಪ. ಸುದ್ದಿ ಯಾವ್ದೋ ನೋಡಿ, ಅದು ಯಾವ್ದೋ ಬೆವರಿನೊಳಗೆ ಶಬ್ದ ಆಗ್ತಿದೆ ಅಂತ ಜನ ಕ್ಯೂ ಅಂತ ಸಾಯಂಕಾಲ ನೋಡೋದಕ್ಕೆ ಸರಿಯಾಯ್ತು. ಕಂಬದಿಂದ ಸರಿಯಾಗಿ ಸಾಯಂಕಾಲ 5:20ಕ್ಕೆ ದೊಡ್ಡ ಸೌಂಡ್ ಬರುತ್ತಂತೆ, ಬಸವ ಕಲ್ಯಾಣದವರು ಪೇಪರ್ ಬಂದು ನೋಡಿರ್ಬೇಕು, ಊರು ಊರ ಸೇರಿಸ್ಬಿಡುತ್ತಾನೆ ಪತ್ರಕರ್ತರ ಸಮೇತ ಎಲ್ಲರೂ ಕೂಡ, ಎಲ್ಲಿಂದ ಬರುತ್ತೆ ಶಬ್ದ ಕೇಳಲಿಕ್ಕೆ ಅಂತ. ಅನ್ಯೂಜಲ್ಲಿ ಏನಾದರೂ ಕಂಡ್ರೆ ಜನ ಬರೋದು ಅಭ್ಯಾಸ. ಈ ಮಗು ನೋಡಿದ್ರೆ ಜನ ಸಾಲ ಸಾಲ ಬರ್ತಾನೆ ಇದ್ರು, ಹೋಗೋದು ಎಲ್ಲರ ತಲೆ ಮೇಲೆ ಕೂಡಿಸೋದು, ತಡೆ ಮೇಲೆ ಕೂಡಿಸೋದು, ನೋ ಚೇಂಜ್. ಅದು ಬೈ ಗದ್ದೋಗದಷ್ಟೆ, ಅವರು ಪದ್ಧತಿ ಕೆಟ್ಟು ಅವ್ರು ಬೈಯೋದು, ವ್ಯರ್ಥ ಕೊಟ್ಟಿ ಅಂತ ಇವ್ರು ಬೈಯೋದು ನಡೀತಾನೆ ಇತ್ತು. ಹಾಗೇನೆ ಏನು ಸರಿ ಹೋಗಿರಲಿಲ್ಲ. ಕೃಷ್ಣನು ಅಲ್ಲಿ ಹೋದ ನೋಡ್ತಾನೆ, ಎಲ್ಲರಂತೆ ಕೃಷ್ಣನು ಹೋದ, ಕೃಷ್ಣ ಎಲ್ಲರಂತೆ ಹೋಗಲಿಲ್ಲ, ಸಾಕ್ಷಾತ್ ಭಗವಂತನಾಗೆ ಹೋಗೋದು, ಕೃಷ್ಣನಿಗೆ ಗೊತ್ತು ಏನು ಅಂತ ಹೇಳಿಬಿಟ್ಟು ಹೋದ್ರೆ ಕೃಷ್ಣನ ಕೈಯೋ ಕೊಟ್ರಂತೆ, ಕೃಷ್ಣ ತಡೆಮೆ ನಡೆಸಿಕೊಂಡಂತೆ. ಆ ಹಿರಣ್ಯಕಶಿಪಿಯಾಗಿದ್ದ ತಡೆಮೆ ನಡೆಸಿಕೊಂಡು ಕೊಂದಿದ್ದ ಅವನನ್ನ, ಹಿರಣ್ಯಕಶಿಪಿಯಾಗಿದ್ದಾಗ ತಡೆ ನಡೆಸಿಕೊಂಡೇ ಸೇರಿದ್ದು, ಅದೇ ಸಂಸ್ಕಾರ ತಡೆ ನಡೆಸಿಕೊಂಡಿದ್ದಾನೆ. ಈಗ ಮಲಿಕೊಂಡ ತಕ್ಷಣ ಆಶ್ಚರ್ಯ, ಫಸ್ಟ್ ಕ್ಲಾಸ್ ಮಗು ಆಗಿಬಿಡುತ್ತೆ ಅದು ಒಂದು. ಇನ್ನು ಕೃಷ್ಣನು ಚಿಕ್ಕವನಾಗ, ಅನೇಕ ಕೃಷ್ಣನ ವಯಸ್ಸು ಗೊತ್ತಿಲ್ಲ ತುಂಬಾ ಜನಕ್ಕೆ, ಏನೋ ಆಕ್ಷೇಪಣೆ ಮಾಡಲು ಸಿಗ್ತಾರೆ, ಇವೇ ಸರಿ ಹೊಂದಿಲ್ಲ ಅಂತ ತಪ್ಪದು. ಕೃಷ್ಣನು ಚಿಕ್ಕ ಸಣ್ಣ ಹುಡುಗ ಆಗ್ತೇನೆ ಆ ವಯಸ್ಸಿನಲ್ಲಿ, ಇವನು ಸಣ್ಣ ಮಗು, ಮಕ್ಕಳ ಅಭ್ಯಾಸ ಮಗನ ಮರೆಸಿಕೊಳ್ಳೋಕೆ, ತಮ್ಮ ಕೈಲೇ ಕೂಡ ನೆಟ್ಟಿಗೆ ಬರೋದಿಲ್ಲ, ಮಕ್ಕಳು ಮರೆಸಿಕೊಳ್ಳೋದು ಹಠ ಮಾಡ್ತಿರ್ತಾರೆ ಪಾಪ. 2 ವರ್ಷದ ಮಗು ಆಸ್ಕಾರ ಹುಟ್ಟಿದ ಮಗು ಒಂದು ಎರಡು ಕಡೆ ಮನಿಸ್ಕೊಂಡ್ಬಿಟ್ಟು ಏನೋ ಮಾಡಿದ್ರೆ ಅಬಕ್ಕಂತ ಉಳಿಸಿಬಿಡೋದು, ಅವೆಲ್ಲ ನಡೆಯೋದೇ ಪದ್ಧತಿ ಅದೆಲ್ಲ ಕೂಡ. ಅದು ಕೃಷ್ಣ ಅನುಕರಣೆ ಮಾಡ್ತಾ ಇದ್ದಾರೆ, ತಡೆ ಮರೆಸಿದ್ದಾರೆ, ನೋಡ್ತಾರೆ ಫಸ್ಟ್ ಕ್ಲಾಸ್ ಆಗಿದೆ ಮಗು, ಆಶ್ಚರ್ಯನೇ ಆಶ್ಚರ್ಯ. ಸೋದರತ್ತೆಗಂತೂ ಭಾರಿ ಭಾರಿ ಖುಷಿ ಆಗೋಯ್ತು, ಒಂದು ಖುಷಿ ಮಗು ಸರಿ ಹೋಗ್ತಿತ್ತು, ಇನ್ನೊಂದು ಖುಷಿ ಕೃಷ್ಣ ನಮ್ಮವರೇ ತಾನೆ ಆಗಿದ್ರು ಕೂಡ ಸ್ವಲ್ಪ ಕೇಳ್ಕೊಂಡು ಬಿಟ್ಟು ಬಿಡ್ತಾರೆ ಅಂತ ಹೇಳಿ. ಕೊಲ್ಲಬೇಕು ಇವರೇ ತಾನೆ ಕೊಲ್ಲೋದು, ಕೃಷ್ಣನೇ ಕೊಲ್ಲೋದೀಗ. ಕೃಷ್ಣ ನೀ ನನ್ನ ಸೋದರಳಿಯ, ನಾನಿನ ಸೋದರತ್ತೆ, ನಿನ್ನಿಂದ ನನ್ನ ಮಗು ಸರಿ ಹೋಯ್ತು, ದಯವಿಟ್ಟು ಇವನನ್ನ ಕೊಲ್ಲೋದು ನೀನೇ ಅಂತ ನನಗೆ ಗೊತ್ತಾಗಿಬಿಟ್ಟಿದೆ, ನನ್ನ ಪ್ರಾರ್ಥನೆ ಏನ್ ಮಾಡಿದ್ರು ಕೊಲ್ಲಬೇಡ ಅಂತ ಹೇಳ್ತಾರೆ. ಏನ್ ಮಾಡಿದ್ರು ಕೊಲ್ಲಬೇಡ ಕೃಷ್ಣ ನೋಡಿ, ಸಮ ಅಂದ್ರೆ ಸಮ, ಪರಮಾತ್ಮ ಯಾರ ದಾಕ್ಷಣ್ಯಕ್ಕೆ ಒಳಗಾಗದೇ ಇಲ್ಲ ಅಂತ ಸಂಬಂಧ ಇಗ್ನೋರ್ ಮಾಡಲಿಲ್ಲ. ಅಪ್ಪ ಅತ್ತೆ ನೀನ್ ಹೇಳ್ತಾ ಇದ್ದಿ ನನ್ ಕೊಲ್ಲಬೇಡ ಅಂತ ಹೇಳಿ, ಸುಬ್ರಹ್ಮಣ್ಯ ಅಂತ ಕೊಲ್ಲಿ, ಅದು ತಪ್ಪು ಮಾಡಿದ್ರೆ ಕೊಲ್ತೇನೆ, ತಪ್ಪು ಮಾಡಿದ್ರೆ ಕೊಲ್ತೇನೆ. ಅದಕ್ಕೆ ಹೇಳ್ತಾರೆ, ಕೃಷ್ಣ ನೀನು ಕೊಲ್ತಿ ಅಂದ್ರೆ ತಪ್ಪು ಮಾಡೇ ಮಾಡ್ತಾನೆ ಅಂತ ಅರ್ಥ ಅವನು, ಅದಕ್ಕೆ ಕ್ಷಮಿಸು ಅಂತ ಕೇಳೋದು ಅಂತ ಹೇಳ್ತಾರೆ. ಹೇಳ್ತಾರೆ ಫೈಲ್ ಸರಿ ಇಲ್ಲ ಅಂದ್ರೆ ಅದಕ್ಕೆ ಸಾರಿ ಮಾತ್ರ ಬಂದಿದ್ದು ಅಂತಾರೆ. ಸರಿ ನಿಮ್ಮ ಹತ್ರ ಯಾಕೆ ಬರ್ತಿದ್ವಿ, ಶರೀರದ್ರೆ ಇರಕೋ ಬಂದಿದೆ ಅಂತ ಅರ್ಥ. ನೀನು ತಪ್ಪು ಮಾಡ್ತಾನೆ ಅಂತ ಗೊತ್ತು, ಅದಕ್ಕೆ ನಾವು ಕೇಳ್ತಿರೋದು. ದಯವಿಟ್ಟು ಕೊಳ್ಬೇಡ ಅಮ್ಮ, ಹಾಗೆಲ್ಲ ಮಾಡಕ್ ಸಾಧ್ಯ ಇಲ್ಲ. ನಾವು ಅವತಾರ ಮಾಡಿದ್ರೆ ತಪ್ಪನ್ನು ಕೊಲ್ಲಕ್ಕೆ, ವಿನಾಶಾಯಕ ದುಷ್ಕೃತಾಂ, ನಾನು ಕೊಲ್ಲೇಬೇಕು, ಇಷ್ಟ ದಯವಿಟ್ಟು ನನ್ನ ತಾತ ನಡೆಸಿಕೊಡು ಆ ಹೇಳ್ತಾಳೆ. ಆ ಕೃಷ್ಣ ಹೇಳಿದಂತ, ಅಮ್ಮ ನೀನು ಕೇಳ್ತಾ ಇದ್ದಿ, ನಾನು ಒಪ್ತೇನೆ, ಆದರೆ ದುಷ್ಟ ಕೊಲ್ಲದೆ ಬಿಡ್ಲಕ್ಕೂ ಆಗೋದಿಲ್ಲ, ಒಂದು ಅವಕಾಶ ಕೊಡ್ತೇನೆ, ಅವನು 100 ತಪ್ಪನ್ನು ನಾನು ಕ್ಷಮಿಸ್ತೇನೆ, 100 ತಪ್ಪಾದ್ಮೇಲೆ ಕೊಂದು ಬಿಡ್ತೇನೆ ಅಂತ ಹೇಳ್ತೇನೆ. ಅವಳಿಗೆ ಅದೇ ಒಂದು ಧೈರ್ಯ, 100 ತಪ್ಪು ಮಾಡ್ಲಿಕ್ಕಿಲ್ಲ ಅಂತ ಒಂದು, ಅದು ಮಾನವರು ಯಾರು ಬದುಕಿರ್ತಾರೆ ಒಂದು. ಅದರಿಂದ ಸುಖವಾಗಿ ಕಾಯ್ತಾ ಇದ್ಲಂತೆ ಶಿಶುಪಾಲ ಬೆಳೆದ. ಯಥಾಪ್ರಕಾರ ಭಗವಂತನ ಬದ್ಧ ದ್ವೇಷಿಯಾದ, ಬಾಯಿ ಬಂದ ಬೈತು ಏನೇನೋ ಮಾಡ್ತಾ ಇದ್ದ, ಇಲ್ಲೂ ಬೆಲೆ ಶುರು ಮಾಡಿಬಿಟ್ಟ. ಆಗ ಭೀಷ್ಮರು ಹೇಳ್ತಾರೆ, ಕೃಷ್ಣ ಸುಮ್ಮನೆ ಕೂತಿಲ್ಲ, ಎಲ್ಲರೂ ಕೇಳಿ, ಕೃಷ್ಣ ಸುಮ್ಮನೆ ಕೂತಿಲ್ಲ, ಅವನ್ ತಪ್ಪು ಎಣಿಸ್ತಾ ಕೂತಿದ್ದಾನೆ, ಅವನ್ ತಪ್ಪು ಮುಗಿತರ್ಲಕ್ಕೆ ಅವನ ಕಥೆ ಮುಗಿಸ್ತಾನೆ. ಅದಕ್ಕೆ ಭೀಮಸೇನ, ದಯವಿಟ್ಟು ನೀನು ಹೋಗಬೇಡ, ಕೃಷ್ಣನೇ ವಿಚಾರಿಸ್ಕೋತಾನೆ ಬಾ ಅಂತ ಕರೆದನಂತೆ. ಭೀಮಸೇನ ಹೋಗಿ ಕೂತಿಬಿಟ್ಟನಂತೆ. ನಮಗೊಂದು ಸಮಸ್ಯೆ ಇದು, ಭೀಮಸೇನ ಪೂರ್ಣ ಪ್ರಜ್ಞೆ ಅಂತೀರಿ, ಭೀಷ್ಮರು ಹೇಳೋರಿಗೆ ಗೊತ್ತಿದ್ದಿಲ್ವ ಭೀಮನಿಗೆ? ಹಾಗಿದ್ರೆ ಗೊತ್ತಿತ್ತು ಅಂದ್ರೆ ಎದ್ದಾಕ ಹೋದ ಹಾಗಿದ್ರೆ, ಗೊತ್ತಿದ್ರೆ ಎದ್ದೋಗಬಾರ್ದಾಗಿತ್ತು. ಅಯ್ಯೋ ಒಪ್ಪೋದು ಎದ್ದು ಅಂತ ಗೊತ್ತಿಲ್ಲ ಅಂತ ಒಪ್ಪೋಬೇಕು ನೀವೀಗ. ಅಂದ್ರೆ ಭೀಮಸೇನೆ ಪೂರ್ಣ ಪ್ರಜ್ಞೆ ಅಲ್ಲ ಅಂತ ಹೇಳಬೇಕು ಅಂತ ಹೇಳ್ತಾರೆ, ಹಾಗಲ್ಲ. ಭೀಮಸೇನೆ ಭೀಷ್ಮರಿಗಿಂತ ಚೆನ್ನಾಗಿ ಎಲ್ಲ ವಿಷಯ ಗೊತ್ತು, ಪೂರ್ತಿ ಗೊತ್ತು. ಅದು ಯಾತಕ್ಕೆ ಹೋಗಿದ್ದು ಅಂದ್ರೆ ಉಳಿದವರಿಗಾಗಿ ಗೊತ್ತಿಲ್ಲ, ಅದು ಗೊತ್ತಿರೋದು ಭೀಮನಿಗೆ ಗೊತ್ತಿದೆ, ಭೀಷ್ಮನಿಗೆ ಗೊತ್ತು, ಉಳಿದವರಿಗಾರಿಗೆ ಗೊತ್ತಿಲ್ಲ. ಸುಮ್ಮನೆ ಭೀಮಸೇನೆ ಕೂತ್ರೆ ಏನ್ ಗೊತ್ತಾಗುತ್ತೆ, ನನಗೆ ಏನ್ ತಿಳ್ಕೊಂಡ್ಬಿಡ್ತಾರೆ, ಎಲ್ಲರಂತೂ ಭೀಮಸೇನೆ ಸುಮ್ಮನೆ ಕೂತ ಅಂತಾಗುತ್ತೆ. ಅದರಿಂದ ಎದ್ದು ಹೋಗ್ಲೇಬೇಕೀಗ, ತಪ್ಪು ಮಾತ್ರ ಹಿಡಿಲಿಕ್ಕೆ ಅಂತ ಹೋಗ್ಲೇಬೇಕು. ಭೀಷ್ಮರು ಹೇಳಿದ್ದು ಅದಕ್ಕೇನೆ, ತಾನು ಎದ್ದು ಹೋದಾಗ ಮಾಡಬೇಕು, ಭೀಷ್ಮರು ಹೇಳ್ತಾರೆ, ಎರಡರ ವಿಷಯ ಗೊತ್ತಾಗಲಿ ಅಂತೇಳಿ ಭೀಮಸೇನೆ ಎದ್ದೋಗಿದ್ದೆ ಹೊರತು, ಭೀಮಸೇನೆ ಅಜ್ಞಾನದ ಎದ್ದೋಗಿದ್ದಲ್ಲ. ವಿಷಯ ಹೊರಗೆ ಬರಬೇಕಾದ್ರೆ ಈ ರೀತಿ ಮಾಡಿದ್ರೆ ಮಾತ್ರ ಸಾಧ್ಯ. ತುಂಬಿದ ಸಭೆಯಲ್ಲಿ ಎಷ್ಟೋ ಜನ ತಿಳಿದವರು ದೊಡ್ಡ ಪ್ರಶ್ನೆ ಕೇಳ್ಬಿಡ್ತಾರೆ, ಒಂದು ಸಲ ತಿಳಿದವರ ಪ್ರಶ್ನೆ ಕೇಳ್ತಾರೆ. ಯಾತಕ್ಕೆ ಅಂದ್ರೆ ಎಷ್ಟೋ ಜನ ತಲೆಯ ಪ್ರಶ್ನೆ ಇರುತ್ತೆ, ಕೇಳೋದಕ್ಕೆ ಯಾರಿಗೂ ಮನಸ್ಸಿರೋದಿಲ್ಲ, ಧೈರ್ಯ ಇರೋದಿಲ್ಲ. ತಿಳಿದವರು ಕೇಳ್ಬಿಡ್ತಾರೆ, ಉತ್ತರ ಕೊಡ್ತಾರೆ, ಎಲ್ಲರಿಗೂ ಉತ್ತರ ಸಿಕ್ಬಿಡುತ್ತೆ. ಅವ್ರಿಗೆ ಉತ್ತರ ಗೊತ್ತಿದ್ದೇ ಕೇಳಿದವರು ಅವರು, ಆದ್ರೆ ಉಳಿದವರಿಗೆ ಉತ್ತರ ಮುಟ್ಟಿಸಬೇಕಾದ್ರೆ ತಾವು ಕೇಳಿದಾಗ ಮಾಡಿ ಉತ್ತರ ತರಬೇಕು. ಇದು ಭೀಮಸೇನೆ ಮಾಡಿದ ಯೋಗ, ಇದು ಯೋಗ ಕರ್ಮಸ್ವ ಕೌಶಲಂ. ಆದ್ದರಿಂದ ಏನು ತಪ್ಪಲ್ಲ, ಭೀಮಸೇನೆ ಹಾಗೆ ಮಾಡಿತ್ತು, ಎಲ್ಲ ವಿಷಯ ಭೀಮರಿಗೆ ಗೊತ್ತು. ಮತ್ತಿನ್ನು ಸೇನು ಭೀಮಸೇನೆ ಸುಮ್ಮನೆ ಕೂತಿದ್ರೆ ನಾವೇನ್ ಮಾಡ್ತೇವೆ ಗೊತ್ತೇನು, ನಾವು ಸುಮ್ಮನೆ ಕೂತ್ಬಿಡ್ತೇವೆ. ಭೀಮಸೇನೆ ಸುಮ್ಮನೆ ಕೂತ ನಮ್ದೇನು ಅಂತ ನಾವು ಸುಮ್ಮನೆ ಕೂತ್ಬಿಡ್ತೇವೆ, ಏನಾಗುತ್ತಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದು ನಾವೇ ಸೇರಿಸ್ತೇವೆ ಮತ್ತೆ ನಾವು ಜೊತೆಗೆ, ಅದಕ್ಕೆ ನಾವು ಸುಮ್ಮನೆ ಕೂತಿದ್ದೆ. ಹಾಗೆಲ್ಲ ಅಲ್ಲ, ನಮಗೆ ಗೊತ್ತಿದ್ರು ಕೂಡ ಜನ ಗೊತ್ತಿಲ್ಲದೆ ಹೋದಾಗ ಅಲ್ಲಿ ಏನ್ ಮಾಡಬೇಕು ಅಂತಿದೆಯೋ ಅದನ್ನು ಮಾಡಬೇಕೇ ಹೊರತು ಗೊತ್ತಿದ್ದ ನಡ್ಕೊಂಡ್ರೆ ಸಾಲದು ಅಂತ ಭೀಮಸೇನ ತೋರಿಸಿದ ತತ್ವ. ಭೀಷ್ಮರಿಗೂ ಗೊತ್ತಂತದು, ಎಲ್ಲ ಹೇಳಿದ್ರಂತೆ. ಯಾವಾಗ 100 ತಪ್ಪು ಮುಗಿತಲ್ಲ ಆಗ ಕೃಷ್ಣ ಮಾತಾಡೋದೇ ಇಲ್ಲ, ಎಲ್ಲೋ ಶಿಶುಪಾಲ ನಿನ್ನ ಕಥೆ ಮುಗೀತೀಗ, ತಪ್ಪು ಮುಗಿದಿದೆ, ಡೈರೆಕ್ಟ್ ಕೊಲ್ಬೇಕು, ಯುದ್ಧಕ್ಕೆ ಬರ್ತೀಯ ಅಂತ ಕೃಷ್ಣ ಕೇಳಿದನಂತೆ. ಯುದ್ಧ ಮಾಡಿ ಸಾಯ್ತೀಯ, ಹಾಗೆ ಹಾಗೆ ಕೊಲ್ಲಬೇಕು ನಿನ್ನನ್ನ. ಅವನು ಬಾಣ ಬಿಡ್ತಾ ಬಂದೇ ಬಿಟ್ಟಂತೆ ಯುದ್ಧಕ್ಕೆ ಶಿಶುಪಾಲ. ಆಗ ಕೃಷ್ಣ ಪರಮಾತ್ಮ ಚಕ್ರ ತಗೊಳ್ತಾನೆ, ಚಕ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಆ ಶಿಶುಪಾಲನ ಕತ್ತ, ಶಿಶುಪಾಲ ಬೈಬೇಕಾದ್ರೆ ಎಂತೆಂತ ಮಾತು ಬೈದಿರ್ತಾನೆ ಗೊತ್ತಾ? ಅವನ ಬುದ್ಧಿ ಕೇಳಬೇಕು. ಕೃಷ್ಣನ ಬಾಯಿ ಬಂದ ಬೈತಾನೆ, ಭೀಷ್ಮನು ಬೈತಾನೆ, ಧರ್ಮರಾಜನು ಬೈತಾನೆ. ಕಂಡು ಕಂಡು ಬುದುಕನ್ನು ಕೇಳಿಬಿಟ್ಟ ಧರ್ಮರಾಜ, ನನ್ನ ಕೇಳಬಾರ್ದಾಗಿತ್ತೆ ಅಂತ ಹೇಳಿ ನಂತ, ನನ್ನ ಕೇಳಬಾರ್ದಾಗಿತ್ತೆ, ಏನ್ ಹೇಳ್ತಿದ್ದೆ ನೀನು ಕೇಳಿದ್ರೆ ಅಂತ ಕೇಳಿದರೆ, ನಾನು ಕೇಳಿ ಹೇಳ್ತಿದ್ದೆ, ಅವರಿವರಿಗೆ ಪೂಜೆ ಮಾಡ್ತಿರಲ್ಲ, ನೀವೀಗ ಕೃಷ್ಣನಿಗೆ ಪೂಜೆ ಮಾಡಿದ್ದೀರಲ್ಲ, ಕೃಷ್ಣನಿಗೆ ಯಾಕೆ ಪೂಜೆ ಮಾಡಬೇಕಾಗಿತ್ತು? ಬೇರೆಯವರು ಇದ್ದಿಲ್ವಾ? ಅಂದ್ರೆ ಲಿಸ್ಟ್ ಕೊಡ್ತಾ ಬರ್ತಾರೆ. ಯಾವ್ದಾದ್ರು ಉಗ್ರಸೇನ ಭಾರಿ ಹಿರಿಯ, ಅವನು ಪೂಜೆ ಮಾಡಬಹುದಾಗಿತ್ತು. ಅದು ಕೃಷ್ಣನ ಅಪ್ಪು ಬಸದೇವ ಇದ್ದಾನಲ್ಲ, ಅವನೇ ಮಾಡಬಹುದಾಗಿತ್ತು. ಪರಶುರಾಮದೇವರು ಮಾಡಬಹುದಾಗಿತ್ತು ನೋಡಿದ್ರೆ, ಅದಕ್ಕೆ ಭೀಷ್ಮರಾಗಿ ಹೇಳಲಿಲ್ಲ. ಪರಶುರಾಮರು ಮಾಡಬಹುದಾಗಿತ್ತು, ದೊಡ್ಡ ಬ್ರಾಹ್ಮಣರು ಪಾಪ, ಹೋಗಿ ವೇದವ್ಯಾಸರಿ ಮಾಡಬಹುದಾಗಿತ್ತಲ್ಲ, ಎಲ್ಲ ಹೆಸರು ಹೇಳ್ತಾ ಹೋಗ್ತದೆ. ಒಟ್ಟು ಕೃಷ್ಣನೇ ಮಾಡಬಾರ್ದಷ್ಟೇ, ವೇದವ್ಯಾಸರಿ ಮಾಡಬಹುದಾಗಿತ್ತಲ್ಲ, ಹೋಗಿ ಅವರು ನಮ್ಮ ಕರ್ಣನೆ ಮಾಡಬಹುದಾಗಿತ್ತಲ್ಲ, ಕರ್ಣನ ಹೆಸರು ಹೇಳ್ತಾರೆ, ನಮ್ಮ ಕರ್ಣನೆ ಮಾಡಬಹುದಾಗಿತ್ತಲ್ಲ. ಇನ್ನು ಮುಂದುವರಿತಾ ಹೋಗ್ತಾ ಹೋಗ್ತಾನೆ, ನಮ್ಮ ದುರ್ಯೋಧನ ಏನು ಕಡಿಮೆ ಆಗಿದ್ದ ಅಂತ ಹೇಳ್ತಾನೆ. ಅವನ ಕ್ಯಾಂಡಿಡೇಟ್ ಯೂರಪ್ಪನ್ನ ಚೀಫ್ ಮಿನಿಸ್ಟರ್ ಮಾಡಕ್ ಹೋದ್ರೆ ಹಾಗೆ ಹಾಗೆ, ಅವನ್ನೇ ಪ್ರೈಮ್ ಮಿನಿಸ್ಟರ್ ಮಾಡಕ್ ಹೋದ್ರೆ ಅವ್ರ ಕಡೆ ಅದೇ ಕ್ಯಾಂಡಿ, ಅವನೇ ಕ್ಯಾಂಡಿಡೇಟ್ ಇದ್ದ ಲೆಕ್ಕ, ಯಾಕೆ ದುರ್ಯೋಧನ ಮಾಡಬಾರ್ದಾಗಿತ್ತು? ಇನ್ನೂ ಹೇಳ್ತಾನೆ, ನಾ ಶಕುನಿ ಏನಾಗಿದ್ದ ಪಾಪ ಅಂತ ಕೇಳಿ, ಶಕುನಿ ಮಾಡಬೇಕಾಗಿತ್ತು ಅಗ್ರ ಪೂಜೆ. ನಮ್ಗೆ ಈಗ ಗೊತ್ತಾಗುತ್ತೆ, ಭೀಷ್ಮರು ಯಾತಕ್ಕೆ ಕೇಳಿದ್ರು ಅಂದ್ರೆ, ಭೀಷ್ಮರು ಒಳ್ಳೆ ಉತ್ತರ ಕೊಟ್ಟರು, ಕೇಳಿದ್ರು ನಿಂತ ಅಯೋಗ್ಯನ ಕೇಳಿದ್ರೆ ಇಂಥ ಲಿಸ್ಟ್ ಬರ್ತಿತ್ತು. ಈ ಕಮಿಟಿ ಫಾರ್ಮೇಷನ್ ಮಾಡ್ತಾರೆ, ಸೆಲೆಕ್ಷನ್ ಕಮಿಟಿ ಮಾಡಬೇಕಾದ್ರೆ ಅವ್ರನ್ನೇ ಗುಂಡಾಗಳನ್ನ ಮಾಡಿಬಿಟ್ರೆ ಯಾರನ್ನು ಸೆಲೆಕ್ಟ್ ಮಾಡ್ತಾರೆ ಲೆಕ್ಕ ಹಾಕಿ? ಸೆಲೆಕ್ಷನ್ ಕಮಿಟಿ ಮೆಂಬರ್ಸ್ ಆಗಿರಬೇಕು, ಚೇರ್ಮನ್ ಆಗಿರಬೇಕು, ಅತ್ಯಂತ ತಿಳುವಳಿಕೆ ಇರಬೇಕು, ನಿಸ್ಪೃಹನಾಗಿರಬೇಕು. ಈ ಮಹಾಭಾರತದ ಕತೆ ತುಂಬಾ ಎನ್ಲೈಟನಿಂಗ್ ಆಗಿರೋ ಭಾಗ ಇತ್ತು. ಭೀಷ್ಮರು ಯಾವುದೇ ರೀತಿಯಾದ ಸರಿಯಾದ ಉತ್ತರ ಕೊಟ್ಟರು, ಶಿಶುಪಾಲನಂಥವನ್ನೇ ಕೊಟ್ಟಿದ್ರೆ ಕೆಲಸಕ್ಕಾದ ಜಡ್ಜ್ಮೆಂಟ್ ಕೊಡ್ತಿದ್ದ. ಮುಂದೆ ಹೋಗ್ತಾ ಹೋಗ್ತಾ ಕೊನೆಗೆ ಹೇಳ್ತಾನೆ, ನನಗೆ ಮಾಡಬಹುದಾಗಿತ್ತಲ್ಲ ಅಂತ. ಇಂದ ಅವರು ವಯಸ್ಸಿಟ್ಟನು, ನನಗೆ ಮಾಡಬಹುದಾಗಿತ್ತಲ್ಲ, ಇದು ಬೇಕಾಗಿತ್ತು ಅವನಿಗೆ, ಉಳಿದ ಹೆಸರಲ್ಲ ಆಮೇಲೆ ಬೇಕಾಗಿದ್ದು ತನ್ನ ಹೆಸರು ಬೇಕಾಗಿತ್ತು ಅವನಿಗೆ. ಅದಕ್ಕೆ ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಆಢ್ಯೋ ಅಭಿಜನವಾನ್ ಅಸ್ಮಿ ಕೋಮ್ಯೋಶ್ಚಿ ಸದೃಶೋಮಯ. ನನ್ನನ್ನೇ ದೇವರು ಅಂತ ಕರ್ಕೋತಾನಲ್ಲ ಅವನೇ ಅಸುರ, ಹಿರಣ್ಯಕಶಿಪು ಅದೇ ಕೃಷ್ಣ ಮಾಡಿದ್ದವನು ಪ್ರಹ್ಲಾದ, ಯಾರನ್ನ ಯಾಕಯ್ಯ ಪೂಜೆ ಮಾಡ್ತೀಯಾ, ನನ್ನ ಬಿಟ್ಟರೆ ದೇವ್ರು ಯಾರ ಇದ್ದಾನೆ ಅಂತ ಕೇಳ್ತಾರೆ. ಆಗ ದರ್ಶನ ದೇವರು ಕೊಡ್ತಾರೆ. ಕೊನೆ ಕ್ವಾಸೋ ಹರಿರಿತ್ಯುಕ್ತಃ ಮದನ್ಯೋ ಜಗದೀಶ್ವರ, ನನ್ನ ಬಿಟ್ಟರೆ ಯಾರಯ್ಯ ದೇವರು ಅಂತ ಕೇಳಿದ. ನರಸಿಂಹದೇವರು ಬಂದರು, ಒಂದು ತಲೆ ತೆಗೆದರು. ನನ್ನ ಬಿಟ್ಟರೆ ಯಾರಿಗಾಯ ಅಗ್ರ ಪೂಜೆ ಅಂದ ಕೃಷ್ಣ ಕೊಳ್ತಾನ. ಅದಕ್ಕೆ ಭಗವಂತ ಹೇಳಿದ್ದ ಹಾಗೆ, ತಾನಹಂ ದುಷತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾನ್ಯಜ ಶ್ರಮ ಶುಭಾನ್ ಆಸುರೇಶ್ವೇವ ಯೋನಿಷು, ನಾನು ಈ ರೀತಿ ಮಾಡ್ತೇನೆ ಅಂತ ಭಗವಂತ ಹೇಳಿದ್ದ. ಅದೇ ರೀತಿ ಮಾಡಿ ಶಿಶುಪಾಲನ ಸಂಹಾರ ಮಾಡ್ತಾ ಇದ್ದಾನೆ. ನೂರು ತಪ್ಪನ್ನ ಹೇಳಿಸ್ತ್ಯ, ಮುಗಿತು, ಕೊಂದಾಯ್ತು. ಇಲ್ಲಿ ನೂರು ಶಬ್ದಕ್ಕೆ ಅನೇಕ ಅರ್ಥಗಳು. ನಮಗೊಂದು ಖುಷಿ, ಶಿಶುಪಾಲ ನೂರು ತಪ್ಪನ್ನು ಭಗವಂತ ಕ್ಷಮಿಸಿಬಿಟ್ಟ. ನಮ್ಮ ನಿನ್ನ ಕೊಂದಿಲ್ಲ ಅಂದ್ರೆ ಬಹುಶಃ ನಾವು ನೂರು ಮಾಡಿಲ್ಲ ಅಂತ ಕಾಣುತ್ತೆ ಅಂತ ನಮ್ಮ ತೀರ್ಮಾನ. ನೂರು ಮಾಡಿರ್ಲಿಕ್ಕಿಲ್ಲ ನಾವು ಬಹುಶಃ, ಮತ್ತು ನೂರಾದ್ರೆ ಏನಾದ್ರೂ ಮಾಡಬಹುದು ಅಂತ ಹೇಳ್ಕೊಂಡಿರುತ್ತೆ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳುತ್ತಾರೆ, ನಾವು ಶಿಶುಪಾಲ ಪಾಪ ಆ ನೂರು ತಪ್ಪು ಮಾಡ್ಲಿಕ್ಕೆ ನನಗೆ ಎಷ್ಟೋ ವರ್ಷ ಆಗಿತ್ತಪ್ಪ, ಸುಮಾರು 50 ವರ್ಷ ದಾಟಿದ್ದ ಅಷ್ಟೊತ್ತು ನೂರು ತಪ್ಪು ಮಾಡ್ಲಿಕ್ಕೆ. ನಾವು ಹಾಗಲ್ವಂತೆ, ದಿವಸಕ್ಕೆ 1000 ತಪ್ಪು ಮಾಡ್ತೇವೆ ಅಂತ ಹೇಳ್ತಾರೆ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಮ್ಮಯ ತಾರಿ ಸರ್ವಾಣಿ ದೇವೇಶ ಸಮಸ್ವ ಪುರುಷೋತ್ತಮ. ಒಟ್ಟೆಷ್ಟಾಗಿದೆ, ಭಿನ್ನ ಹೈಕೆ ಬಾಯಿಲ್ಲವಯ್ಯ, ಅನಂತ ಅಪರಾಧ ಎನ್ನೊಡೆಗೆ ಇರಲಾಗಿ ಭಿನ್ನ ಹೈಕೆ ಬಾಯಿಲ್ಲವಯ್ಯ. ಅಂದ್ರೆ ನಾವು ಶಿಶುಪಾಲಿಗಿಂತ ಪುಣ್ಯವಂತರು, ಪರಮಾತ್ಮ ನೂರು ಹೇಳಿದ್ದ ನೂರು ಹೇಳಿ ನಮಗೆ ಎಷ್ಟೋ ಹೇಳಿಬಿಟ್ಟಿದ್ದಾರೆ ಪಾಪ, ಅದೇ ನಮಗೆ ಖುಷಿ, ಇನ್ನು ಮಾಡಿ ನಡೀತದೆ ಹಾಗಿದ್ರೆ ಅಂತ. ಇನ್ನೂ ನಡೆಯುತ್ತದೆ ಬೇಕಾಶಸ್ ಮಾಡಬಹುದು ಅಂತ ಹೇಳುತ್ತಾರೆ. ಶತಶಬ್ದೋ ಬಹುತ್ವವಾಸಿ ಅಂತ ಅರ್ಥ. ನೂರು ಅಂದ್ರೆ ಅನಂತ ಅನಂತ ಅಂತ ಅರ್ಥ. ನಮ್ಮ ಯೋಗ್ಯತೆ ಎಷ್ಟು ತಪ್ಪು ಮಾಡ್ತೇವೋ ಅಲ್ಲಿ ಪರಮಾತ್ಮ ಕಥೆ ಮುಗಿಸಿಬಿಡ್ತಾರೆ. ದೇವರು ಸುಮ್ಮನೆ ಕೂತಿಲ್ಲ, ಏನ್ ತಿಳ್ಕೊಂಡಿರ್ತೇವೆ, ಪೂಜೆ ಮಾಡಲಿಲ್ಲ, ದೇವರು ಸುಮ್ಮನೆ ಇದ್ದಾನೆ, ಸನ್ಯಾನಿ ಬಿಟ್ಟು ಎಷ್ಟೋ ವರ್ಷ ಆಯ್ತು, ಉಪನಯನ ದಿವಸ ಫಸ್ಟ್ ಅಂಡ್ ಲಾಸ್ಟ್ ಕೆಲವರು ಪಾಪ, ಅದೇ ಫಸ್ಟ್ ಅದೇ ಲಾಸ್ಟ್, ಇನ್ನೂ ದೇವರು ಕೊಂದಿಲ್ಲ, ದೇವ್ರು ಮರ್ತಿಲ್ಲ ಅಂದ್ರೆ ಲೆಕ್ಕ ಇಟ್ಕೊಂಡಿದ್ದಾನೋ ಇಲ್ಲೋ. ಅಸ್ಮಾತ್ ಅವನು ಕಂಪ್ಯೂಟರ್ ಬಂತಲ್ಲ, ವೈಕೆಟ್ ಬಂದಾಗ ಅನಿಶ್ ಆದಾಗ ಆಗೋಗ್ಬಿಡ್ತಾ ಇರೋ ಪರಮಾತ್ಮ ಕಂಪ್ಯೂಟರ್ ಕೆಟ್ಟ ಇರ್ತಾ ಏನೋ, ಅದ್ರಲ್ಲಿ ಯೋಚನೆ ಮಾಡಬೇಡಿ. ದೇವ್ರು ನಮ್ಮನ್ನು ಮರ್ತಿಲ್ಲ, ಪ್ರತಿ ಕ್ಷಣ ನೆನಪಿಟ್ಕೊಂಡೇ ಇರ್ತಾನೆ. ನಮ್ಮ ಯಾವಾಗ ಪಾಪದ ಕೂಡ ತುಂಬುತ್ತೋ ಬ್ಲಾಸ್ಟ್ ಮಾಡ್ತಾನೆ, ಆ ಅವಕಾಶ ಬರದಂತೆ ವಾಪಸ್ ಹೋಗ್ಬೇಕು. ಇನ್ನಾದರೂ ಕೂಡ ತಾನಿ ಸರ್ವಾದಿ ದೇವೇಶ ಕ್ಷಮಸ್ವ ಪುರುಷೋತ್ತಮ, ದೇವರೇ ನಮ್ಮನ್ನ ಕ್ಷಮಿಸು ಅಂತ ಕೇಳಿ ಸುಮ್ಮನೆ ಕೇಳಿ ಉಪಯೋಗಿಲ್ಲ, ಮತ್ತೆ ಇನ್ಮೇಲೆ ಸರಿ ಮಾಡಲು ಪ್ರಯತ್ನ ಮಾಡಬೇಕು. ಬರೀ ಸಾರಿ ಅಂತ ಮತ್ತೆ ಕಾಲು ತುಳಿದ್ರೆ ಹಡಿತಾನೆ, ಬಿಡೋದಿಲ್ಲ ಸಲ. ಇನ್ನೊಮ್ಮೆ ಆ ಕೆಲಸ ಮಾಡಬಾರದಷ್ಟೇ, ಇನ್ಮೇಲೆ ತಪ್ಪನ್ನ ಮಾಡೋದಿಲ್ಲ ಅಂತ ಹೊರಟ್ರೆ ದೇವರು ಖಂಡಿತ ಉಳಿಸ್ತಾರೆ. ಶಿಶುಪಾಲ ಮಾಡಲಿಲ್ಲ, ಆದ್ದರಿಂದ ಭಗವಂತ ಅವನು ಸಂಹಾರ ಮಾಡ್ತಾ ಇದ್ದಾನೆ. ಕೃಷ್ಣ ಚಕ್ರಕ್ಕೆ ರೆಡಿಯಾಗೇನಿಲ್ಲ, ಕೈಯತ್ತರಿ ಚಕ್ರ ಬರಬೇಕು ಅಲ್ಲೇನೆ, ಕೈಯತ್ತರಿ ಚಕ್ರ ಸಿದ್ಧ, ಅನಂತಾಯುಧ ಸಂಪನ್ನ ಅನಂತ ತೋಳಿನವನು ಕೃಷ್ಣ. ಆ ಚಕ್ರ ಬಿಟ್ಟಂತೆ ಶಿಶುಪಾಲನ ತಲೆಯನ್ನ ಕತ್ತರಿಸಿ ಹಾಕ್ತಾ ಇದೆ. ಅದು ತಲೆ ಬಂದು ತಲೆ ಹಾರಿತಂತೆ, ಹಾಗೆ ಮೇಲಕ್ಕೆ ಹಾರಿ ಹಾಗೆ ಬಂತಂತೆ, ಕೃಷ್ಣನ ಪಾದದಲ್ಲಿ ಬಿತ್ತಂತೆ. ತಲೆ ಹಾರಿದ ತಲೆ ಕೃಷ್ಣನ ಪಾದದಲ್ಲಿ ಬಿತ್ತು. ಎಲ್ಲ ಸಭೆಯೇ ನೋಡ್ತಾ ಇದೆ ಆ ದೃಷ್ಟಿಯಲ್ಲಿ, ಏನೇನಂತ ನೋಡ್ತಾನೆ ಇದ್ದಾರೆ. ಆ ದೇಹದಿಂದ ತೇಜಸ್ ಮೇಲೆ ಕೇಳುತ್ತಂತೆ. ಸತ್ವೇ ಏನಾಗಿದೆ ಡಿಸ್ಕ್ರೈಬ್ ಮಾಡಿ ಎಲ್ಲಿ ಸಿಗುತ್ತೆ ನಮಗೆ, ಮಹಾಭಾರತವೇ ಹೇಳಬೇಕು, ನೆಲೆ ಹೇಳಕ್ಕೆ ಸಾಧ್ಯ ಇಲ್ಲ. ಅವನ ತೇಜಸ್ಸು ಮೇಲಕ್ಕೆ ಬಂತಂತೆ, ಕೃಷ್ಣನ ಹತ್ರ ಬಂತಂತೆ, ಅವನ ಉದರವನ್ನು ಸೇರಿತಂತೆ. ನಾನು ಪಾದಕ್ಕೆ ನಮಸ್ಕಾರ ಮಾಡಿ ಅವನ ಹೊಟ್ಟೆಯೊಳಗೆ ಸೇರ್ಕೊಂಡ್ಬಿಡ್ತಂತೆ, ಕೃಷ್ಣನ ಹೊಟ್ಟೆಯೊಳಗೆ. ಇದು ಭಾಗವತ ಹೇಳುತ್ತೆ, ಮಹಾಭಾರತ ಹೇಳುತ್ತೆ, ಹರಿವಂಶ ಹೇಳುತ್ತೆ, ಜಗನ್ನಾಥದಾಸರು ಬರೀತಾರೆ. ಇಟ್ಟಿಗಲ್ಲನ್ನು ಭಕುತಿಯಿಂದಲೇ ಕೊಟ್ಟ ಭಕುತೆಗೆ ಮೆಚ್ಚಿ ತನ್ನನೇ ಕೊಟ್ಟ ಬಡ ಬ್ರಾಹ್ಮಣನ ಒಪ್ಪಿಡಿ ಅವಲಿಗೆ ಅಖಿಲಾರ್ಥ. ಕೆಟ್ಟ ಮಾತುಗಳೆಂದ ಚೈತ್ಯನ ಪಟ್ಟೆಯೊಳಗಿಂಬಿಟ್ಟ, ಕೆಟ್ಟ ಮಾತುಗಳೆಂದ ಚೈತ್ಯನ ಪಟ್ಟೆಯೊಳಗಿಂಬಿಟ್ಟ, ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳೆಣಿಸಿದನೇ ಕರುಣಾಳು. ಪರಮಾತ್ಮನ ಹೊಟ್ಟೆಯೊಳಗಿಟ್ಕೊಂಡಂತೆ, ಯಾತಕ್ಕೆ ತನಗರಿಗೆ ಗೊತ್ತಿಲ್ಲ. ಪರಮಾತ್ಮನ ಹೊಟ್ಟೆಯಲ್ಲಿ ಬಲಭಾಗ ಎಡಭಾಗ ಅಂತಿದೆ. ಬಲಭಾಗದಲ್ಲಿ ಮುಕ್ತರಾಗ್ತಕ್ಕಂಥವರು ಮುಕ್ತರು ಇರ್ತಾರೆ. ಅಲ್ಲಿ ಇಟ್ಟುಕೊಂಡು ಪರಮಾತ್ಮ ತಾನು ಪರಂಧಾಮಕ್ಕೋರು ಕರ್ಕೊಂಡು ಹೋಗಿಬಿಟ್ಟು ಅವನ್ನು ತೆಗೆದು ಜೈನನಾಮ ವಾಪಸ್ ಇರುತ್ತಾನೆ. ಇದು ಚನಕಾದಿಗಳು ಕೊಟ್ಟ ಶಾಪದ ಕೊನೆಯ ಘಟ್ಟ ಇದೆ. ಮೊದಲನೇ ಜನ್ಮ ಹಿರಣ್ಯಕಶಿಪು ಹಿರಣ್ಯಾಕ್ಷರು, ಎರಡನೇ ಜನ್ಮ ರಾವಣ ಕುಂಭಕರ್ಣರು, ಮೂರನೇ ಜನ್ಮ ಶಿಶುಪಾಲ ದಂತವಕ್ರರು. ಅಲ್ಲಿ ಮೂರು ಜನ್ಮದ ಕಥೆ ಮುಗಿಯಿತು. ಶಿಶುಪಾಲ ಉದ್ಧಾರವಾದ. ಆ ತೇಜಸ್ಸನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರಂತೆ. ಆಗ ಧರ್ಮರಾಜ ಕೇಳ್ತ ನಾರದರನ್ನ, ಏನು ಸ್ವಾಮಿ ನಾರದರೆ, ಜನ್ಮ ಹುಟ್ಟಿದಾಯಿಂದ ಕೃಷ್ಣನ್ ಬೈಕೊಂಡು ಬೈಕೊಂಡು ಬೆಳೆದವನವನು, ಅಂಥವನ್ನೇ ಕೃಷ್ಣ ಸದ್ಗತಿ ಕೊಟ್ಟು ಬಿಟ್ನಲ್ಲ, ಇದು ಯಾವ ನ್ಯಾಯ ಅಂತ ಕೇಳಿದಾಗ ಅವರು ಕಥೆ ಹೇಳುತ್ತಾರೆ. ಆ ಕಥೆ ಸಪ್ತಮಸ್ಕಂದ ಭಾಗವತವಾಗಿ ಪ್ರಹ್ಲಾದನ ಕಥೆಯಾಗಿ ಹೊರಗೆ ಬಂತು. ನೀನು ಹಿರಣ್ಯಕಶಿಪು ಆಗಿದ್ದು ಎಲ್ಲ ಕಥೆ ಹೇಳಿದಾಗ ಆಗ ಸಮಾಧಾನವಾಯಿತಂತೆ. ಅದು ನಡೆದ ಮುಂದಿನ ಭಾಗವನ್ನು ಭಾಗವತ ಪುರಾಣ ಹೇಳಿ. ಅಲ್ಲಿಗೆ ದೊಡ್ಡ ಘಟ್ಟ ಮುಗಿದು ರಾಶಿಯಾಗ ಕೃಷ್ಣ ಶಿಶುಪಾಲ ಆಕ್ಷೇಪಣೆ ಮಾಡಿದ, ಕೃಷ್ಣ ಉತ್ತರ ಕೊಟ್ಟ, ಅಗ್ರ ಪೂಜೆ ತಂದೆ ಅಂತ ಒಪ್ಪಿಕೊಂಡ. ಆಗ ಭೀಷ್ಮರು ಮಾತಾಡ್ತಾರೆ, ಕೃಷ್ಣ ಯಾರು ಅಂತ ಇವರು ಯಾರಿಗೂ ಗೊತ್ತಿಲ್ಲ, ನನಗೆ ಗೊತ್ತಿದೆ ಅಂತ ಹೇಳಿ ಕೃಷ್ಣನ ಅವತಾರಗಳು ವರ್ಣನೆ ಮಾಡ್ತಾ ಹೋಗ್ತಾರೆ. ಸಭಾಪರ್ವದ ಭಾಗದೊಳಗೆ ಪರಮಾತ್ಮನ ದಶಾವತಾರಗಳ ವರ್ಣನೆ ಕೂಡ ಬರುತ್ತೆ. ಕೃಷ್ಣ ಏನೇನು ಮಾಡಿದ, ಯಾರೇನು ಮಾಡಿದ, ನಾಯಂ ದೇವಕಿಯಿಂದ ಹುಟ್ಟಿದವನಲ್ಲ, ವಸುದೇವರಿಂದ ಹುಟ್ಟಿದವನಲ್ಲ, ನಾಯಂ ದಶರಥ ಜಾತ ದಶರಥನ ಮಗನಲ್ಲ, ನಚಾದಿ ಜಮದಗ್ನಿತ ಜಮದಗ್ನಿಯಾಗಿ ಪರಶುರಾಮ ದೇವರಲ್ಲ, ಪರಮಾತ್ಮ ತಾನೇ ತಾನಾಗಿ ಪ್ರಾಗುರ್ಭೂತನಾದವನೇ ಹೊರತು ಅವನಿಗೆ ಹುಟ್ಟು ಸಾವುಗಳ ಪ್ರಶ್ನೆ ಇಲ್ಲ ಅಂತ ಭೀಷ್ಮರು ಬಿಡಿಸಿ ಬಿಡಿಸಿ ಹೇಳ್ತಾ ಹೋಗ್ತಾರೆ. ನ ಪ್ರಮಾತು ಮಹಾಬಾಹು ಶಕ್ಯೋ ಎಂ ಮಧುಸೂದನಃ. ಇವೆಲ್ಲ ಅಲ್ಲಿಯ ಶ್ಲೋಕಗಳು ಇವೆಲ್ಲ ಕೂಡ ಕೃಷ್ಣ ಸರ್ವೋತ್ತಮ ಅಂತ ಮತ್ತೆ ಹಾಡಿ ಕಣ್ಣಾರೆ ಕಂಡ್ರೆ ನೀವೀಗ ಕೃಷ್ಣನ ಭೇದನ ಗತಿ ಏನಾಯ್ತು ನೋಡಿದ್ದಾರೆ ನೀವೀಗ. ಅಲ್ಲಿ ಸರ್ವೋತ್ತಮ ಅಂತ ಸಾರಿದರಂತೆ ಅಲ್ಲಿ ರಾಶಿಯಾಗ ದೊಡ್ಡ ಘಟ್ಟ ಮುಕ್ತಾಯವಾಗಿ ವಿಶೇಷವಾದ ಪ್ರಸಂಗ ನಡೆದೋಯ್ತು. ರಾಶಿಯಾಗ ನಡೀತು, ಶಿಶುಪ ಕೃಷ್ಣನಿಗೆ ಅಗ್ರಪೂಜೆ ಆಯಿತು ಒಂದು ಭಾಗ, ಶಿಶುಪಾಲ ಸತ್ತೋದ ಇನ್ನೊಂದು ಭಾಗ. ಶಿಶುಪಾಲ ಸತ್ತ ಅಂದ್ರೆ ದುಷ್ಟರಿಗೆ ದಮನ, ದುಷ್ಟ ನಿಗ್ರಹವಾಗಬೇಕು, ದೇವರಿಗೆ ಪೂಜೆ ಆಗಬೇಕು, ಅದು ರಾಜಸೂಯ ಯಾಗ. ಮನೆಯೊಳಗೆ ಯಾವಾಗಲೂ ಅಷ್ಟೇನೆ, ಪ್ರತಿನಿತ್ಯ ಯಾಗ ಮಾಡೋದು ಯಾವಾಗ, ಅಡಿಗೆ ಮಾಡಿ ಊಟ ಮಾಡಿದ್ರೆ ಶಿಶುಪಾಲ ಆಗಲಿಕ್ಕೆ ನಾನೇ ಊಟ ಮಾಡ್ತೇನೆ ನನಗೆ ಅಗ್ರ ಪೂಜೆ ಅಂತ ಹೇಳಿದಾಗುತ್ತೆ ಅಷ್ಟೇ. ಅಡಿಗೆ ಮಾಡಿದ್ರೆ ತಿನ್ನೋ ಹಕ್ಕು ನಮಗೆ ಬರೋದಿಲ್ಲ, ಅಡಿಗೆ ಮಾಡಿದ್ರೆ ತಿನ್ನೋ ಹಕ್ಕು ಬರೋದಿಲ್ಲ. ಮೊದಲನೇದಾಗಿ ಅದಕ್ಕೆ ನೈವೇದ್ಯ ಮಾಡಬೇಕು, ವೈಶ್ವದೇವಾದಿಗಳನ್ನು ಮಾಡಬೇಕು, ಪ್ರಸಾದ ಅಂತ ತಾವು ತಗೋಬೇಕೇ ಹೊರತು ಡೈರೆಕ್ಟ್ ಅನ್ನವನ್ನು ತಿಂದ್ರೆ ನನಗೆ ಅಗ್ರ ಪೂಜೆ ಅಂತ ಶಿಶುಪಾಲ ಕೇಳಿದನಲ್ಲ ಹಾಗಾಗುತ್ತಷ್ಟೇ. ಕೃಷ್ಣಾರ್ಪಣ ಅಂದ್ರೆ ಏನನ್ನೂ ತಿನ್ನಬಾರದು, ಏನನ್ನೂ ಕುಡಿಬಾರದು, ಕೆಟ್ಟದನ್ನು ಕುಡಿಯಲೇಬಾರದು. ಈ ಮಧ್ಯೆ ಕೃಷ್ಣಾರ್ಪಣ ಅಂದ್ರೆ ಕೆಟ್ಟದನ್ನು ಕುಡಿಬೇಕು, ಹಾಲ್ತನ ತಿಳ್ಕೋಬಾರದು. ಮತ್ತೆ ಕೆಟ್ಟದ್ದನ್ನು ತಿನ್ನಬಾರದು, ಕೆಟ್ಟದನ್ನು ಕುಡಿಬಾರದು. ಒಳ್ಳೆಯದು ಕೃಷ್ಣಾರ್ಪಣ ಅಂದೇ ತಿನ್ನಬಾರದು, ಕೃಷ್ಣಾರ್ಪಣ ಅಂದೇ ಕುಡಿಬಾರದು. ಯಾರೋ ಹಣ್ಣು ಕೊಟ್ಟರು ಅರ್ಜೆಂಟ್ ತುಂಬಾ ಹಸಿವಾಗಿದೆ ತಿನ್ನಬೇಕಾಗಿದೆ, ಏನು ಕಷ್ಟಪಡಬೇಕಾಗಿಲ್ಲ, ನೀವು ನಾವೇನು ತಿಳ್ಕೊಂಡ್ಬಿಡ್ತೇವೆ. ಅದನ್ನಿಟ್ಟು ಬೆಳ್ಳಿ ತಟ್ಟೆಯಲ್ಲಿಟ್ಟು ದ್ವಾದಶಸ್ತೋತ್ರ ಹೇಳಿ ಕೃಷ್ಣಾರ್ಪಣ ಹೇಳಿ ಒಂದು ದೇವ್ರ ಪೂಜೆ ಮಾಡಿ ಗೋವಿಂದ ಕಣ್ಣು ತಿನ್ನುವತ್ತಿಗೆ ಪ್ರಾಣನೇ ಹೋಗುತ್ತೆ ತಿಳ್ಕೊಂಡ್ಬಿಡ್ತೇವೆ. ಅದೆಲ್ಲ ಬೇಡ ಅಂತಂದ್ರೆ ಕೃಷ್ಣಾರ್ಪಣ ಅಂತ ಮನಸ್ಸಿನ ಅಂದ್ಕೊಂಡು ದೇವ್ರು ತಗೊಂಡ್ಬಿಡ್ತಾನೆ. ಯೋಚನೆ ಅದೆಲ್ಲ ಭಾರಿ ಸುಲಭ, ನೀರು ಕೊಡ್ತಾ ಏನೋ ಕೊಡ್ತಾ ಕೃಷ್ಣಾರ್ಪಣ ಅಂದ್ರೆ ಸಾಕು. ಆದ್ರೆ ಬೆಳಿಗ್ಗೆ ಅಡಿಗೆ ಮಾಡಿ ನೈವೇದ್ಯ ಮಾಡ್ತಾ ಆಗ ಮಾತ್ರ ವಿಶೇಷ ಪೂಜೆ ಇತ್ಯಾದಿ ಬರಬೇಕು. ನಮ್ಮಲ್ಲಿ ಸಂಕಲ್ಪ ಹೇಗಿರುತ್ತೋ ಗೊತ್ತೇನು, ಕೃಷ್ಣ ದೇವ್ರ ನೈವೇದ್ಯ ಇಟ್ಟಿರ್ತೇವೆ, ಇಲ್ಲಿ ಏನೇಟಿರ್ತೇವೆ ಕೃಷ್ಣಾರ್ಪಣ ಅಂತ ಹೇಳೋದಿಲ್ಲ. ಅದ್ಯ ತಿಷ್ಟತಿ ಯತ್ಕಿಂಚಿತ್ ಕಲ್ಪಿತನ್ ಚಾಪರಂಗ್ರಹೇ. ದೇವ್ರೆ ಇವತ್ತು ಮನೆಯಲ್ಲಿ ಏನೇನು ನಾನು ತಿಂತೇನೆ, ನಮ್ಮ ಮನೆಯಲ್ಲಿ ಜನ ಏನೇನು ಸ್ವೀಕಾರ ಮಾಡ್ತಾರೆ, ನಾ ಇನ್ನೊಬ್ರಿಗೆ ಏನೇನು ಕೊಡ್ತೇನೆ ಅದಿಷ್ಟು ನನಗೆ ಮೊದಲು ಅರ್ಪಿತ ಅಂತ ಹೇಳ್ಬಿಡ್ತೇವೆ. ಸೊಬ್ಬರ ದೊಡ್ಡ ನೈವೇದ್ಯ ಅದು, ಅದು ನೈವೇದ್ಯ ಮಾಡೋದು ಸ್ವಲ್ಪ ಅನುಸಂಧಾನ ಪೂರ್ತಿ ಆಗಿದೆ. ನಾವು ಇವತ್ತು ಏನೇನು ಮಾಡ್ತೇವೆ ಪ್ರತಿಯೊಂದು ನಿನಗೆ ಪೂಜೆ ಆಗಲಿ, ತಿನ್ನೋ ಪ್ರತಿಯೊಂದು ಪದಾರ್ಥ ನೈವೇದ್ಯವಾಗಿದೆ, ನೀನು ನೈವೇದ್ಯವಲ್ಲದನ್ನು ಏನೂ ನಾನು ತಿನ್ನೋದಿಲ್ಲ ಅಂತ ಪ್ರಾರ್ಥನೆ. ನಾವಷ್ಟೇ ಅಲ್ಲ, ಮತ್ತೆ ನೈವೇದ್ಯ ಕೃಪನೆ ಭಾರಿ ದೊಡ್ಡದು ಅಂತ ಹೇಳ್ಬೇಕಾದ್ರೆ ಹೇಳ್ತೇವೆ, ನಮ್ಮನೆಯಲ್ಲಿ ಏನಿದೆಯೋ ಅದೆಲ್ಲ ನಿನಗೆ ಅರ್ಪಣ, ಈ ಜಗತ್ತಲ್ಲಿ ಏನಿದೆಯೋ ಎಲ್ಲ ನಿನಗೆ ಅರ್ಪಣ, ಮತ್ತೆ ಯಾರ್ಯಾರು ಏನೇನು ಊಟ ಮಾಡ್ತಾರೆ ಎಲ್ಲ ನಿನ್ನ ನೈವೇದ್ಯ ಅಂತ ಚಿಂತನೆ ಮಾಡಬೇಕು. ಅದ್ಯತಿಷ್ಠತಿ ಅಂಕಿತ್ತಿತ್ ಕಂತಜಂ ಚಾಪಗರಂ ಗೃಹೇ ಪಕ್ವಮನ್ನಂ ಸುಪಾನೀಯಂ ಸರ್ವೋಪಸ್ಕರ ಸಂಯುತಂ. ಇವತ್ತು ಮಾನುಷೈ ಭುಜ್ಯಮಾನಂ, ಪ್ರತಿಯೊಬ್ಬ ಪ್ರಾಣಿ ಮನುಷ್ಯ ಏನೇನು ತಿಂತಾನೆ ಅದಿಷ್ಟು ಭಗವಂತನ ನೈವೇದ್ಯ. ಎಷ್ಟು ದೊಡ್ಡ ಕಾನ್ಸೆಪ್ಟ್ ಇದೆ ಲೆಕ್ಕ ಹಾಕಿ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ದೇವರಿಗೆ ನೈವೇದ್ಯ ಮಾಡೋದು ಅಂದ್ರೆ ಒಂದೇ, ಮನೆಯಲ್ಲಿ ಅಗ್ರ ಪೂಜೆ ಮಾಡೋದು ಅಂದ್ರೆ ಒಂದೇ, ರಾಶಿಯಾಗ ಮಾಡೋದಂದ್ರು ಒಂದೇ. ಮಹಾಭಾರತದ ಕಥೆ ಕೇಳಕ್ಕಲ್ಲ, ಕೇಳದ್ರಂತ ನಡಿಲಕ್ಕೆ. ಆದ್ರಿಂದಾಗಿನೇ ಈ ಕಥೆ ಕೇಳಿದ ಮೇಲೆ ಮನೆ ಮನೆಯಲ್ಲಿ ರಾಶಿಯಾಗದ ಕಾನ್ಸೆಪ್ಟ್ ಡೆವಲಪ್ ಆಗಬೇಕು, ಮನಸ್ಸಿನಲ್ಲೆಲ್ಲ ಭಗವತ್ತತ್ವ ಚಿಂತನೆ ಪೂರ್ಣ ಪ್ರಮಾಣದಲ್ಲಿ ನಡೀಬೇಕು. ಅದಕ್ಕೆ ಭಾಗವತ ಭಾರತವನ್ನು ಪ್ರತಿನಿತ್ಯದಲ್ಲಿ ಕೇಳಿ. ಯೋ ಗೋಶತಂ ಕನಕ ಶೃಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೇ ಸುಬಹು ಶ್ರುತಾಯ ಪುಣ್ಯಾಂಚ ಭಾರತ ಕಥಾಂ ಶೃಣಯಾಚ ನಿತ್ಯಂ ತುಲ್ಯಂ ಫಲಂ ಭವತಿ ತಸ್ಯ ಚ ತಸ್ಯ ಚೈವ. ಮಹಾಭಾರತದ ಒಂದೊಂದು ಭಾಗವನ್ನು ಕೇಳ್ತಾ ಇದ್ರೆ, ಒಂದೊಂದು ಶ್ಲೋಕ ಕೇಳ್ತಾ ಇದ್ರೆ, ಒಂದೊಂದು ಪದ ಕೇಳ್ತಾ ಇದ್ರೆ ಎಷ್ಟು ಪುಣ್ಯ ಬರುತ್ತೆ ಅಂದ್ರೆ, ಒಂದು ಸಾವಿರಾರು ಗೋವುಗಳನ್ನ ಕರುಗಳ ಸಮೇತವಾಗಿ ಅದಕ್ಕೆ ಗೊರಸಿನಿಂದ ಹಿಡಿದು ಕೋಡುಗಳವರೆಗೆ ಚಿನ್ನದ ಅಲಂಕಾರ ಮಾಡಿ ರೇಷ್ಮೆ ವಸ್ತ್ರ ಹೊದಿಸಿ ಕರುಗಳ ಸಮೇತವಾಗಿ ಬ್ರಹ್ಮಜ್ಞಾನಿಯಾದ ಬ್ರಾಹ್ಮಣರಿಗೆ ದಾನ ಕೊಟ್ಟರೆ ಎಷ್ಟು ಪುಣ್ಯ ಬರುತ್ತೋ, ಮಹಾಭಾರತ ಒಂದೊಂದು ಭಾಗ ಕೇಳಿದ್ರೆ ಅಷ್ಟು ಪುಣ್ಯ ಬರುತ್ತೆ ಅಂತ ಹೇಳುತ್ತಾರೆ. ಒಂದೊಂದು ಶ್ಲೋಕ ಕೇಳಿದ್ರೆ ಅಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಯಾತಕ್ಕೆ ಅಪ್ಲೈ ಮಾಡ್ತೇವಲ್ಲ ಅದಕ್ಕೋಸ್ಕರ. ಈ ಗ್ಲೂಕೋಸ್ ಕೊಟ್ಟಿರ್ತಾರೆ ರೋಗಿಗಳಿಗೆ, ಡ್ರಾಪ್ ಡಾಟ್ ಅವ್ರ ಲೈಫ್ ಸ್ಟೈಲ್ ಡ್ರಾಪ್ ಅದು, ಒಂದು ಹೋಗ್ತಾ ಇರ್ತದೆ ಡ್ರಿಪ್ಸ್ ಕೊಟ್ಟಿರ್ತಾರಲ್ಲ, ಒಂದು ಡ್ರಾಪ್ ಹೋಗ್ತಾ ಇದ್ರೆ ಅವನ ಜೀವನದಲ್ಲಿ ಉಸಿರೇ ಅಭಿವೃದ್ಧಿಪಲ್ಲಕ್ಕೆ ಅನುಕೂಲ ಆಗುತ್ತೆ, ಶಕ್ತಿ ಬರೋ ಶುರುವಾಗುತ್ತೆ. ಆ ಡ್ರಾಪ್ಗೆ ಎಷ್ಟು ಬೆಲೆ ಇದೆ ನೋಡಿ, ಆ ಥರ ಮಹಾಭಾರತದ ಅಕ್ಷರ ಅರ್ಥಕ್ಕೆ ಅಷ್ಟು ಬೆಲೆ ಇದೆ. ಸರಿಯಾಗಿ ಓದಿದರೆ ಅಲ್ಲಿ ದೇಹ ಉಳಿಯುತ್ತೆ, ಆಸ್ಪತ್ರೆಯಲ್ಲಿ ನಮ್ಮ ಚೈತನ್ಯ ಉಳಿಯುತ್ತೆ ಅಂತ ಮಾಂತ್ರಿಕ ಶಕ್ತಿ ಮಹಾಭಾರತದ್ದಾದ್ರಿಂದ ಅದನ್ನು ಕೇಳಲೇಬೇಕು ಅಂತ ಅದರ ಅರ್ಥ. ಇದು ಸಭಾಪರ್ವದ ಒಂದು ಘಟ್ಟ. ಇದು ಹರಿಪೂಜೆ ನಡೀತು, ಅಗ್ರಪೂಜೆ ಮಾಡಿಸಿದ್ದು ಸಾಕ್ಷಾತ್ ಭೀಮಸೇನ, ಉಳಿದವರೆಲ್ಲ ಪಾಲ್ಗೊಂಡಿದ್ದಾರೆ, ಅದೆಲ್ಲರಿಗೂ ಪುಣ್ಯ ಬಂದು ಆ ಕಥೆ ಮುಗಿದಿದೆ. ಅಲ್ಲಿ ಅಗ್ರಪೂಜೆ ಮಾಡಿಸಿದ್ದು ಕೃಷ್ಣನಿಗೆ, ಹೇಳಿದ್ದು ಭೀಷ್ಮರು, ಮಾಡಿದ್ದು ಧರ್ಮರಾಜ, ಎಲ್ಲ ಮಾಡಿಸಿದ್ದು ಭೀಮಸೇನ. ಈ ಕಲಿಯುಗದಲ್ಲಿ ಅಗ್ರಪೂಜೆ ಮಾಡಿದ್ದು ಕೃಷ್ಣನಿಗೆ ಸಾಕ್ಷಾತ್ ಶ್ರೀಮದ್ ಆಚಾರ್ಯರು, ಉಳಿದವರೆಲ್ಲ ಅವರಿಗೆ ಜೊತೆ ಸೇರಿದವರೇ ಹೊರತು, ಪ್ರಧಾನವಾದ ಹರಿಪೂಜೆ ಎಂದರೆ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃ ಗತಿ ಅಂತ ಸಾರಿದ ಶ್ರೀಮದ್ ಆಚಾರ್ಯರದೇ ಅಂತ ಒಂದು ವೈಭವ. ಅಲ್ಲಿ ಭೀಮ, ಅಲ್ಲಿ ಹನುಮಂತ, ಇಲ್ಲಿ ಶ್ರೀಮದ್ ಆಚಾರ್ಯರು, ಇಂಥ ಒಂದು ವೈಭವನ್ನು ಬೇರೆ ಯಾವ ದೇವತೆಗಳು ಪಡೆಯಲಿಲ್ಲ. ಆದ್ದರಿಂದ ಅವರನ್ನ ಅಂತ ಕರೆದಿದ್ದಾರೆ. ಆರು ನಿನ ಗದಿರಧಿಕ ಧಾರಿಣಿಯೊಳಗೆ ಸಾರಶಾಸ್ತ್ರವನ್ನರೆದ ಸರ್ವಜ್ಞ ಮುನಿರಾಯ. ಆರು ನಿನ ಗದಿರಧಿಕ ಧಾರಿಣಿಯೊಳಗೆ ಶ್ರೀ ವ್ಯಾಸರಾಜರ ಹಾಗೆ ಕೊಂಡಾಡ್ತಾರೆ. ಇದು ಆಚಾರ್ಯರ ಹಿರಿಮೆ, ಅವರೇ ಬರೆದಿದ್ದು ಮಹಾ